ನೀವು ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ ರೇಡಿಯೋ ಗಿರ್ಮಿಟ್. ಕೇಳುಗರಿಗೆಲ್ಲ ನಮಸ್ಕಾರಗಳು. ಹಾಗೆ ಗತ ವೈಭವ ಸಂಚಿಕೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಿಮ್ಮ ಉಮಾ ಭಾತ್ಕಂಡೆಯಿಂದ ಕಳೆದ ಗತ ವೈಭವ ಸಂಚಿಕೆಯಲ್ಲಿ ನಾವು ಮೊಹಮ್ಮದ್ ಘಜ್ನಿಯ ಭಾರತದ ಮೇಲಿನ 17 ದಂಡಯಾತ್ರೆಗಳ ಕುರಿತು ಆಲಿಸಿದ್ವಿ. ಹೀಗೆ 17 ಬಾರಿ ದಂಡಯಾತ್ರೆಗಳನ್ನು ಮಾಡಿದ ನಂತರ ಘಜ್ನಿ ಮೊಹಮ್ಮದ್ನ ಈ ದಾಳಿಯಿಂದ ಏನೆಲ್ಲ ಪರಿಣಾಮಗಳು ಉಂಟಾಯಿತು ಎನ್ನುವಂತಹ ವಿಷಯವನ್ನು ಕುರಿತು ಇಂದು ನಾವು ಆಲಿಸೋಣ. ಇಲ್ಲಿ ಕೆಲವು ಇತಿಹಾಸ ಶಾಸ್ತ್ರಜ್ಞರು ಕೆಲವೊಂದು ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದು ಅಲ್ಬೆರೂನಿ, ಇವನು ಹೇಳೋ ಪ್ರಕಾರ ಮೊಹಮ್ಮದ್ ಘಜ್ನಿಯ ದಾಳಿಯಿಂದ ಆದಂತಹ ಪರಿಣಾಮ ಏನು ಅಂದರೆ, ಮೊಹಮ್ಮದ್ ಘಜ್ನಿ ದೇಶದ ಸಂಪದ ಅಭಿವೃದ್ಧಿಯನ್ನೇ ನಾಶಗೊಳಿಸ್ತ, ಮತ್ತೆ ಅವನ ಪ್ರಚಂಡ ದರೋಡೆಗೆ ಸಿಲುಕಿದ ಹಿಂದೂಗಳು ಮಣ್ಣಿನ ಕಣಗಳಂತೆ ವಿವಿಧ ದಿಕ್ಕುಗಳಲ್ಲಿ ಸಿಡಿದು ಹೋದ್ರು ಅಂತ ಹೇಳ್ತಾರೆ. ಇನ್ನು ಎರಡನೆಯ ಪರಿಣಾಮ ಸರ್ ಓಲ್ಸ್ಲೇ ಹೇಗ್ ಅಂತಕ್ಕಂಥವರು ಹೇಳ್ತಾರೆ, ಇವರ ಅಭಿಪ್ರಾಯದಲ್ಲಿ ಘಜ್ನಿ ಭಾರತದ ಹೃದಯ ಭಾಗಕ್ಕೆ ಇಸ್ಲಾಂ ಧ್ವಜವನ್ನು ಕೊಂಡೊಯ್ದ ಮೊದಲಿಗನು ಮತ್ತು ಇವನ ಮೇಲ್ಪಂಕ್ತಿಯನ್ನು ಅನೇಕರು ಅನುಸರಿಸಿದರು. ಮೊಹಮ್ಮದನ ದಾಳಿಯಿಂದಾಗಿ ಇಸ್ಲಾಂ ಧರ್ಮವು ಭಾರತದಲ್ಲೆಲ್ಲ ಹರಡಿತು. ಮೊಹಮ್ಮದನ ಸೈನಿಕರೊಂದಿಗೆ ಬಂದ ಮುಸ್ಲಿಂ ಸಂತರು ದಾರ್ಶನಿಕರು ಭಾರತದಲ್ಲೇ ನೆಲೆಸಿ ಇಸ್ಲಾಂ ಧರ್ಮವನ್ನು ಪ್ರಚುರಪಡಿಸಿದರು. ಇವನ ದಾಳಿಯ ಸಮಯದಲ್ಲಿ ಮತ್ತು ನಂತರ ಹಲವಾರು ಹಿಂದೂಗಳು ಇಸ್ಲಾಂ ಮತಕ್ಕೆ ಮತಾಂತರಗೊಂಡು ನವ ಮುಸ್ಲಿಮರು ಅಂತ ಹೊಸ ವರ್ಗ ಹುಟ್ಟಿಕೊಳ್ತು ಅಂತ ಹೇಳ್ತಾರೆ. ಮೂರನೇದಾಗಿ ಮೊಹಮ್ಮದನು ಶಾಶ್ವತವಾಗಿ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪಿಸುವುದರಲ್ಲಿ ವಿಫಲನಾದ, ಆದರೂ ಕೂಡ ಅವನ ದಾಳಿಗಳು ಮುಂದಿನವರಿಗೆ ಮೇಲ್ಪಂಕ್ತಿ ಆಗ್ತಾ ಹೋಯಿತು. ಇವನು ಪಂಜಾಬಿನ ಮೂಲಕ ಭಾರತದ ಮೇಲೆ ದಾಳಿ ಮಾಡಿದ್ರಿಂದ ಮುಂದೆ ಬಂದ ಆಕ್ರಮಣಕಾರರು ಸಹ ಪಂಜಾಬಿನ ಮೂಲಕವೇ ಅಧಿಕವಾಗಿ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಇದರಿಂದಾಗಿ ಪಂಜಾಬ್ ಒಂದು ರೀತಿಯಾಗಿ ಬೀಗವಿಲ್ಲದ ಬಾಗಿಲಿನ ಹಾಗೆ ಆಯಿತು. ಹಾಗೆ ವಾಯುವ್ಯ ಭಾರತದ ಮೇಲಿನ ದಾಳಿಗಳಿಗೆ ಹೆಬ್ಬಾಗಿಲಾಯಿತು ಅಂತ ಹೇಳ್ತಾರೆ. ಇದು ಇನ್ನೊಂದು ಪರಿಣಾಮ. ಇನ್ನು ನಾಲ್ಕನೇ ಪರಿಣಾಮ ಏನು ಅಂದರೆ, ಭಾರತವು ಸೈನಿಕವಾಗಿ ಅಪಾರವಾದ ನಷ್ಟವನ್ನು ಅನುಭವಿಸಬೇಕಾಯಿತು ಈ ಮೊಹಮ್ಮದ್ ಘಜ್ನಿಯ ದಾಳಿಯಿಂದ. ಶಕ್ತಿ ಸಾಮರ್ಥ್ಯಕ್ಕೆ ಹೆಸರಾಗಿದ್ದ ರಜಪೂತರ ಆಂತರಿಕ ಕಲಹಗಳಿಂದಾಗಿ ರಜಪೂತರು ಒಗ್ಗೂಡಿ ಹೋರಾಟ ಮಾಡದೆ ಮೊಹಮ್ಮದನ ಸರಣಿ ದಾಳಿಗಳಿಗೆ ದಾರಿ ಮಾಡಿಕೊಟ್ರು. ಆಂತರಿಕ ಕಲಹದಿಂದ ಮೂರನೇ ವ್ಯಕ್ತಿಯು ಲಾಭ ಪಡೆಯುವನೆಂದು ಮತ್ತು ಅದರಿಂದ ದೇಶಕ್ಕಾಗುವ ಅಪಾಯವನ್ನು ಭಾರತೀಯರು ಅರಿತರು. ಮೊಹಮ್ಮದನ ಸರಣಿ ದಾಳಿಗಳು ರಜಪೂತರ ನಿಸ್ಸಹಾಯಕತೆಯನ್ನು ಅಶಕ್ತತೆಯನ್ನು ಪ್ರದರ್ಶಿಸಿದ್ವು ಅಂತ ಹೇಳ್ತಾರೆ. ಇನ್ನು ಐದನೆಯ ಪರಿಣಾಮ, ಸಹಸ್ರಾರು ವರ್ಷಗಳಿಂದ ಶೇಖರಿತಗೊಂಡಿದ್ದ ಭಾರತದ ಸಂಪತ್ತು ಘಜ್ನಿಗೆ ಹರಿದು ಹೋಗೋದ್ರಿಂದಾಗಿ ಭಾರತ ಅಪಾರವಾದ ಆರ್ಥಿಕ ನಷ್ಟವನ್ನು ಅನುಭವಿಸ್ತು. ಭಾರತದ ಹಣಕಾಸು ಸ್ಥಿತಿ ಅಧೋಗತಿಗೆ ಇಳಿತು. ಆರನೇ ಪರಿಣಾಮ ಏನು ಅಂದರೆ, ಭಾರತವು ತುಂಬ ಪ್ರಾಚೀನ ಕಾಲದಿಂದಲೂ ಉಳಿಸಿ ಬೆಳೆಸಿಕೊಂಡು ಬಂದಿದ್ದಂತಹ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರತೀಕಗಳಾದ ದೇವಸ್ಥಾನಗಳು, ಶೈಕ್ಷಣಿಕ ಕೇಂದ್ರಗಳು ಮೊಹಮ್ಮದನ ದಾಳಿಯಿಂದ ನಾಶಗೊಂಡವು. ಉದಾಹರಣೆಗೆ ಮಥುರಾದ ದೇವಾಲಯಗಳು, ನಗರಕೋಟ್ನ ದೇವಾಲಯಗಳು, ಚಕ್ರೇಶ್ವರ ದೇವಾಲಯ, ಸೋಮನಾಥ ದೇವಾಲಯ ಇದಕ್ಕೆ ಉದಾಹರಣೆ. ಇದು ಘಜ್ನಿ ಮೊಹಮ್ಮದ್ ದಾಳಿ ಮಾಡಿದ್ರಿಂದಾಗಿ ಆದಂತಹ ಭಾರತದಲ್ಲಿನ ಪರಿಣಾಮಗಳು. ಇನ್ನು ಮೊಹಮ್ಮದ್ ಘಜ್ನಿಯ ವ್ಯಕ್ತಿತ್ವ ಹೇಗಿತ್ತು, ಅವನ ಸಾಧನೆಗಳು ಹೇಗಿತ್ತು ಅಂತಕ್ಕಂಥ ಒಂದು ಸಣ್ಣ ವಿಶ್ಲೇಷಣೆಯನ್ನು ಇಲ್ಲಿ ಕೊಡ್ತಾರೆ. ಅದನ್ನು ನಾನು ಒಂದೊಂದಾಗಿ ಹೇಳ್ತೇನೆ. ಮೊಹಮ್ಮದ್ ಸಾಧಾರಣ ಎತ್ತರ ಮತ್ತು ಶಕ್ತಿಶಾಲಿಯಾದ ದೇಹವನ್ನು ಹೊಂದಿದ್ದಂತೆ. ಇವನು ಬಹಳ ಧೈರ್ಯಶಾಲಿ ಸೈನಿಕ ಮತ್ತು ದಂಡನಾಯಕ ಅಂತ ಹೆಸರು ಕೂಡ ಮಾಡಿದ್ದ. ಪ್ರಪಂಚದಲ್ಲಿ ಹುಟ್ಟು ದಂಡನಾಯಕರು ಎಂದು ಹೆಸರು ಗಳಿಸಿರುವವರಲ್ಲಿ ಇವನು ಮುಖ್ಯವಾದ ಸ್ಥಾನವನ್ನು ಗಳಿಸಿದ್ದಂತೆ. ಅಷ್ಟೇ ಅಲ್ಲ, ಇವನು ತುಂಬ ಚಾಣಾಕ್ಷನೂ ಆಗಿದ್ದ. ಇವನ ಸೈನ್ಯವು ಅರಬ್ಬರು, ಟರ್ಕರು, ಆಫ್ಘನ್ನರು, ಹಿಂದೂಗಳು ಮುಂತಾದ ಅನೇಕ ರಾಷ್ಟ್ರೀಯ ಮತ್ತು ಧರ್ಮೀಯರನ್ನ ಕೂಡ ಹೊಂದಿದ್ರು. ಆದರೂ ಸಹ ಇವನ ನೇತೃತ್ವದಲ್ಲಿ ಸೈನ್ಯವು ಒಗ್ಗೂಡಿ ಹೋರಾಡ್ತಾ ಇತ್ತು. ಈ ಮಹಮ್ಮದ್ ಸಾಮ್ರಾಜ್ಯ ವಿಸ್ತರಣಾಕಾಂಕ್ಷಿ ಆಗಿದ್ದಷ್ಟೇ ಅಲ್ಲ, ಮಹಾ ದಿಗ್ವಿಜಯಿ ಅಂತಕ್ಕಂತ ಹೆಸರನ್ನ ಪಡ್ಕೊಳ್ಳಿಕ್ಕೆ ಆಸಕ್ತನಾಗಿದ್ದಂತೆ. ಈ ಗುಣಗಳಿಂದಾಗಿಯೇ ಇವನು ವಂಶ ಪಾರಂಪರ್ಯವಾಗಿ ಬಂದಂತಹ ತನ್ನ ಘಜ್ನಿ, ತನ್ನ ಚಿಕ್ಕ ರಾಜ್ಯ, ಒಂದು ಸಣ್ಣ ಸಂಸ್ಥಾನ ಘಜ್ನಿ ರಾಜ್ಯವನ್ನ ತನ್ನ 3 ದಶಕಗಳ ಪರಿಶ್ರಮದಿಂದಾಗಿ ಪಶ್ಚಿಮದಲ್ಲಿ ಇರಾಕ್ ಮತ್ತು ಕ್ಯಾಸ್ಪಿಯನ್ ಸಮುದ್ರದಿಂದ ಹಿಡಿದು ಪೂರ್ವಕ್ಕೆ ಗಂಗಾ ನದಿವರೆಗೆ ವ್ಯಾಪಿಸುವ ಹಾಗೆ ಮಾಡ್ತಾನೆ. ಈ ವಿಶಾಲವಾದ ಸಾಮ್ರಾಜ್ಯವು ಅಂದಿನ ಬಾಗ್ದಾದಿನ ಖಲೀಫನ ಸಾಮ್ರಾಜ್ಯಕ್ಕಿಂತ ತುಂಬಾ ವಿಶಾಲವಾಗಿತ್ತು. ಮಹಮ್ಮದನು ಕೇವಲ ಭಾರತದ ರಜಪೂತರ ಮೇಲೆ ಮಾತ್ರ ದಾಳಿಕಾರನಾಗಿ ಯಶಸ್ವಿಯಾಗಿದ್ದೇ ಅಲ್ಲದೆ ತನ್ನ ಮಧ್ಯ ಏಷ್ಯಾ ಮತ್ತು ಇರಾನ್ಗಳ ವೈರಿಗಳ ಮೇಲೂ ಅದೇ ರೀತಿ ಯಶಸ್ವಿಯಾಗಿದ್ದ. ಹೀಗಾಗಿ ಮಹಮ್ಮದನು ಪ್ರಪಂಚದ ಹೆಸರಾಂತ ದಂಡನಾಯಕನಾಗಿಯೂ ಮತ್ತು ಏಷ್ಯಾದ ಸಾಮ್ರಾಜ್ಯ ನಿರ್ಮಾಪಕನಾಗಿಯೂ ಕೂಡ ಹೆಸರನ್ನು ಮಾಡ್ತಾನೆ. ಮಹಮ್ಮದ್ ವಿದ್ಯಾವಂತ ಮತ್ತು ಸುಸಂಸ್ಕೃತ ವ್ಯಕ್ತಿಯಾಗಿದ್ದ. ಅವನು ಕವಿಗಳಿಗೆ, ವಿದ್ವಾಂಸರಿಗೆ ಮತ್ತು ಲಲಿತ ಕಲೆಗಳಿಗೆ ಪ್ರೋತ್ಸಾಹಕ ಕೂಡ ಆಗಿದ್ದ. ಇವನ ಆಸ್ಥಾನದಲ್ಲಿ ಅಗ್ರಗಣ್ಯ ವಿದ್ವಾಂಸರುಗಳು ನೆಲೆಸಿದ್ರು ಅಂತಲೂ ಹೇಳ್ತಾರೆ. ಅವರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಅಂದರೆ ಅಲ್ಬೆರೂನಿ, ಅವನು ಟರ್ಕಿ, ಸಂಸ್ಕೃತ, ಗಣಿತಶಾಸ್ತ್ರ, ತತ್ವಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಇತಿಹಾಸ ಕ್ಷೇತ್ರದಲ್ಲಿ ಉದ್ದಾಮ ಪಂಡಿತನಾಗಿದ್ದಂತೆ. ಅದೇ ರೀತಿ ಉತ್ಬಿ, ಫರ್ಭಿ, ಭೈಹಾಕಿ, ಇರಾನಿನ ಕವಿ ಉಜಾರಿ, ತುಸಿ ಅನ್ಸೂರಿ, ಅಸ್ಜಾದಿ, ಫರೂಕಿ ಮತ್ತು ಫಿರ್ದೋಸಿ ಮುಂತಾದವರು ಇವನ ಆಸ್ಥಾನದಲ್ಲಿ ಇದ್ದರು. ಮಹಮ್ಮದ್ ಘಜ್ನಿಯಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನು, ಉತ್ತಮ ಗ್ರಂಥ ಭಂಡಾರವನ್ನು ಮತ್ತು ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದ್ದಂತೆ. ಇವನು ಕಲಾಪ್ರೇಮಿ ಕೂಡ ಆಗಿದ್ದು ತನ್ನ ಸಾಮ್ರಾಜ್ಯ ಮತ್ತು ಇತರ ದೇಶಗಳಲ್ಲಿ ಹೆಸರಾಂತ ಕಲಾಕಾರರನ್ನು ಘಜ್ನಿಯನ್ನು ಸುಂದರಗೊಳಿಸಲಿಕ್ಕೆ ಕರೆಸಿಕೊಂಡಿದ್ದಂತೆ. ಜೊತೆಗೆ ಘಜ್ನಿಯಲ್ಲಿ ಇವನು ಅನೇಕ ಅರಮನೆಗಳನ್ನು, ಮಸೀದಿಗಳನ್ನು, ಗೋರಿಗಳನ್ನು ಮತ್ತಿತರ ಕಲಾ ಸ್ಮಾರಕಗಳನ್ನು ತನ್ನ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣ ಮಾಡ್ತಾನೆ. ಮಹಮ್ಮದನ ಆಳ್ವಿಕೆಯ ಕಾಲಕ್ಕೆ ಘಜ್ನಿಯು ಪೂರ್ವದ ಸುಂದರ ನಗರ ಅಂತ ಮತ್ತು ಇಸ್ಲಾಮಿಕ್ ದಾರ್ಶನಿಕ ಕೇಂದ್ರ ಅಂತಲೂ ಮತ್ತು ಕಲೆ ಮತ್ತು ಸಂಸ್ಕೃತಿಗಳ ಕೇಂದ್ರ ಅಂತಲೂ ಹೆಸರುವಾಸಿಯಾಗಿತ್ತು. ಮಹಮ್ಮದ್ ಉತ್ತಮ ಆಡಳಿತಗಾರನೂ ಆಗಿದ್ದ. ಮಹಮ್ಮದ್ ತನ್ನ ದಾಯಾದಿಯು ಮತ್ತೊಬ್ಬನ ಹೆಂಡತಿಯೊಂದಿಗೆ ಲೈಂಗಿಕ ಸಂಬಂಧವನ್ನು ಹೊಂದಿದ್ರಿಂದಾಗಿ ಅವನನ್ನು ತನ್ನ ಕೈಯಾರೆ ತಾನು ಕೊಲ್ತಾನೆ. ತನ್ನ ಮಗ ಮಸೂದ್ನು ವರ್ತಕನಿಂದ ಪಡೆದ ಸಾಲವನ್ನು ಹಿಂತಿರುಗಿಸದೇ ಇದ್ದಾಗ ಅವನನ್ನು ಆಸ್ಥಾನಕ್ಕೆ ಕರೆಸಿ ಸಾಲವನ್ನು ಹಿಂತಿರುಗಿಸುವಂತೆ ನ್ಯಾಯ ತೀರ್ಮಾನ ಮಾಡ್ತಾನೆ. ಹೀಗೆ ಮಹಮ್ಮದನು ದರ್ಪಿಷ್ಟ ಪ್ರಭುವಾಗಿ ಅಧಿಕಾರಗಳನ್ನೆಲ್ಲ ತನ್ನಲ್ಲೇ ಕೇಂದ್ರೀಕರಿಸಿಕೊಂಡಿದ್ದು ನ್ಯಾಯಪರನಾಗಿ ಆಡಳಿತ ನಡೆಸಿದ ಬಗ್ಗೆ ಸಮಕಾಲೀನ ಬರಹಗಳು ಕೊಂಡಾಡಿಕೊಂಡಿದೆ. ಇವನು ತನ್ನ ಈ ಕಠಿಣ ನೀತಿಯಿಂದಾಗಿ ತನ್ನ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು, ಕೃಷಿಕರ ವ್ಯಾಪಾರಿಗಳ ಆಸ್ತಿಪಾಸ್ತಿಗಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗ್ತಾನೆ. ಇನ್ನು ಮಹಮ್ಮದನು ಸುನ್ನಿ ಮುಸ್ಲಿಮ್ನಾಗಿದ್ದರಿಂದ ಇಸ್ಲಾಂನ ಇನ್ನೊಂದು ಪಂಥವಾದ ಶಿಯಾಗಳನ್ನು ಧಾರ್ಮಿಕ ಉದಾರತೆಯಿಂದ ನೋಡುವಷ್ಟು ಮತಾಂಧನಾಗಿದ್ದ. ಅಲ್ಬೆರೂನಿಯು ಇವನ ಧಾರ್ಮಿಕ ಅಸಹಿಷ್ಣುತಾ ಮನೋಭಾವವನ್ನು ಟೀಕೆ ಮಾಡ್ತಾನೆ ಒಂದು ಕಡೆ. ಇನ್ನು ಮಹಮ್ಮದ್ನ ಭಾರತದ ದಾಳಿಗೆ ದೇವಾಲಯಗಳ ನಾಶಕ್ಕೆ ಅಲ್ಲಿದ್ದ ಸಂಪತ್ತೇ ಮುಖ್ಯವಾದ ಕಾರಣ ಆಗಿತ್ತು. ಮಹಮ್ಮದ್ನಲ್ಲಿ ಸಂಪತ್ತಿನ ವ್ಯಾಮೋಹ ತುಂಬ ಇತ್ತು. ಇಬನ್ ಉಲ್ ಅತಿರ್ ಅಂತಕ್ಕಂಥ ಬರಹಗಾರ ಕೂಡ ಮಹಮ್ಮದ್ನ ಈ ಎಲ್ಲ ಗುಣಗಳನ್ನು ಮೆಚ್ಚಿ ಬರೆದಿದ್ದು ಅವನ ಸಂಪತ್ತಿನ ವ್ಯಾಮೋಹವನ್ನು ಮಾತ್ರ ಟೀಕಿಸ್ತಾನೆ. ಮಹಮ್ಮದನು ಸಂಪತ್ತನ್ನು ಕಿತ್ಕೊಳ್ಳಲು ಎಂತಹ ನೀಚ ವಿಧಾನವನ್ನು ಬೇಕಾದರೂ ಅನುಸರಿಸಲಿಕ್ಕೆ ಸಿದ್ಧನಾಗಿರ್ತಾ ಇದ್ದ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಇಲ್ಲಿ ಉಲ್ಲೇಖಿಸ್ತಾ ಹೋಗ್ತಾರೆ. ಅದೇನೆಂದರೆ, ನಿಶಾಪುರದ ಒಬ್ಬ ಮುಸ್ಲಿಂ ವ್ಯಕ್ತಿಯು ಅಗಾಧ ಸಂಪತ್ತನ್ನು ಹೊಂದಿದ್ದ ವಿಷಯವನ್ನು ತಿಳಿದ ಮಹಮ್ಮದನು ಅವನನ್ನು ಘಜ್ನಿಗೆ ಕರೆಸಿ, ನೀನು ಕಾರ್ಮೇಥಿಯನ್ ಪಂಗಡಕ್ಕೆ ಸೇರಿದ ಮುಸ್ಲಿಮನೆಂದು ಕೇಳಿದ್ದೇನೆ ಅಂತ ಹೇಳ್ತಾನೆ. ಆ ದುರಾದೃಷ್ಟ ವ್ಯಕ್ತಿ, ನಾನು ಕಾರ್ಮೇಥಿಯನ್ನಲ್ಲ ಅಂತ ಉತ್ತರಿಸ್ತಾನೆ. ಆದರೆ ನನ್ನಲ್ಲಿ ಅಪಾರ ಸಂಪತ್ತಿದೆ,
ಅದರಲ್ಲಿ ನಿಮಗಿಷ್ಟವಾದ ಪಾಲನ್ನು ತೆಗೆದುಕೊಂಡು ನನ್ನನ್ನು ಕಾರ್ಮೇತಿಯನ್ ಎಂಬ ಹೆಸರಿನಿಂದ ಬಿಡುಗಡೆ ಮಾಡಬೇಕು ಅಂತ ಕೋರಿಕೊಳ್ತಾನೆ. ಸುಲ್ತಾನನು ಆ ವ್ಯಕ್ತಿಯಿಂದ ಸಂಪತ್ತಿನ ಬಹುಭಾಗವನ್ನು ತೆಗೆದುಕೊಂಡು ಅವನು ಉತ್ತಮ ಧರ್ಮಕ್ಕೆ ಸೇರಿದವನೆಂಬ ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾನೆ. ಹೀಗೆ ಸಂಪತ್ತಿನ ವ್ಯಾಮೋಹಕ್ಕೆ ಒಳಗಾಗಿದ್ದ ಘಜ್ನಿ ಮಹಮ್ಮದ್. ಇನ್ನು ಫಿರ್ದೂಸಿಯು ಮಹಮ್ಮದ್ನ ಆಸ್ಥಾನದಲ್ಲಿದ್ದು ಶಹನಾಮ ಅಂತಕ್ಕಂಥ ಒಂದು ಕೃತಿಯ ಮೂಲಕ ತಾನು ಮತ್ತು ಮಹಮ್ಮದ್ ಇಬ್ಬರೂ ಪ್ರಖ್ಯಾತರಾಗಿದ್ದಾರೆ ಅಂತ ಹೇಳ್ತಾನೆ. ಹೇಗೆಂದರೆ ಮಹಮ್ಮದನು ಫಿರ್ದೂಸಿಯ ಶಹನಾಮ ಬರೆದ್ರೆ 60,000 ಮಿಷ್ಕಲ ಚಿನ್ನದ ನಾಣ್ಯಗಳನ್ನು ಕೊಡೋದಾಗಿ ಆಶ್ವಾಸನೆ ನೀಡ್ತಾನೆ. ಆದರೆ ಶಹನಾಮ ಸಿದ್ಧಗೊಂಡ ನಂತರ ಮಹಮ್ಮದನು ಫಿರ್ದೂಸಿಗೆ 60,000 ಬೆಳ್ಳಿಯ ದಿಹ್ರಾಮ್ಗಳನ್ನು ಕಾಣಿಕೆಯಾಗಿ ಕೊಡಲು ಮುಂದೆ ಬರ್ತಾನೆ. ಆದರೆ ಫಿರ್ದೂಸಿಯು ಬೆಳ್ಳಿಯ ದಿಹ್ರಾಮ್ಗಳನ್ನು ತಿರಸ್ಕರಿಸಿ ಬೇಸರಗೊಂಡು ಘಜ್ನಿಯನ್ನೇ ತೊರೆದು ಹೋಗ್ಬಿಡ್ತಾನೆ. ಮಹಮ್ಮದನು ತನ್ನ ತಪ್ಪಿನ ಅರಿವಾಗಿ ನಂತರ 60,000 ಚಿನ್ನದ ನಾಣ್ಯಗಳನ್ನು ಕವಿಗೆ ಕಳುಹಿಸಿಕೊಡ್ತಾನೆ. ದುರಾದೃಷ್ಟ ಏನು ಅಂತಂದರೆ, ಹಣ ತಲುಪಿದಾಗ ಕವಿ ಫಿರ್ದೂಸಿಯು ತೀರ್ಕೊಂಡ್ಬಿಟ್ಟಿರ್ತಾನೆ. ಅವನ ಶವವು ಶವಾಗಾರಕ್ಕೆ ಹೊರಟಿರುತ್ತೆ. ಹೀಗೆ ಮಹಮ್ಮದನು ಸಂಪತ್ತನ್ನು ಹಂಚಲು ಮನಸ್ಸೇ ಬಾರದಷ್ಟು ಸಂಪತ್ತಿನ ವ್ಯಾಮೋಹಿಯಾಗಿರ್ತಾನೆ. ಮಹಮ್ಮದನು ತನ್ನ ಮರಣಾವಸ್ಥೆಯಲ್ಲೂ ಕೂಡ ತನ್ನ ಅಪಾರ ಸಂಪತ್ತನ್ನು ಬಿಟ್ಟು ಹೋಗುವಲ್ಲಿ ನೋವಿನಿಂದ ಬಳಲ್ತಾನೆ. ಮಹಮ್ಮದನ ಭಾರತದ ಎಲ್ಲ ಸಾಧನೆಗಳು ಕ್ಷಣಿಕವಾಗಿದ್ವು. ಅವನು ಕಟ್ಟಿದ ವಿಶಾಲ ಸಾಮ್ರಾಜ್ಯವು ಅವನ ಮರಣದ ತರುವಾಯ ಕೆಲವೇ ವರ್ಷಗಳಲ್ಲಿ ಪರ್ಯವಸನಗೊಳ್ತು. ಅದಕ್ಕೆ ಕಾರಣ, ಮಹಮ್ಮದನು ತನ್ನ ವಿಶಾಲ ಸಾಮ್ರಾಜ್ಯದ ವಿವಿಧ ಭಾಗಗಳನ್ನು ಮತ್ತು ಜನರನ್ನು ಒಂದುಗೂಡಿಸಲು ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಎಲ್ಫಿನ್ಸ್ಟನ್ ಅಂತಕ್ಕಂಥ ಇತಿಹಾಸ ಶಾಸ್ತ್ರಜ್ಞರು ಒಂದು ಕಡೆ ಹೇಳ್ತಾರೆ, ಮಹಮ್ಮದನ ಎಲ್ಲ ಕ್ಷೇತ್ರಗಳ ಸಾಧನೆಯನ್ನು ಹೊಗಳಿ ಅವನು ಭಾರತದ ಪ್ರದೇಶಗಳಲ್ಲಿ ವ್ಯವಸ್ಥಿತ ಆಡಳಿತವನ್ನು ಸ್ಥಾಪಿಸುವಲ್ಲಿ ಮತ್ತು ಅವುಗಳನ್ನು ಒಗ್ಗೂಡಿಸುವಲ್ಲಿ ವಿಫಲನಾದುದನ್ನು ಇವರು ಕೂಡ ಟೀಕಿಸ್ತಾ ಹೋಗ್ತಾರೆ. ಇನ್ನೊಂದು ಕಡೆ ಲೇನ್ ಪೋಲ್ ಅಂತಕ್ಕಂಥ ಇತಿಹಾಸ ಶಾಸ್ತ್ರಜ್ಞರು ಹೇಳ್ತಾರೆ, ಮಹಮ್ಮದನು ಹೆಸರಾಂತ ಸೈನಿಕ ಮತ್ತು ಧೈರ್ಯಶಾಲಿಯೂ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಮಹಾಬಲಶಾಲಿಯಾಗಿದ್ದ. ಆದರೆ ಅವನು ರಚನಾತ್ಮಕ ಮತ್ತು ದೂರದೃಷ್ಟಿಯುಳ್ಳ ರಾಜಕಾರಣಿ ಆಗಿರಲಿಲ್ಲ. ಅವನಿಂದ ಸ್ಥಾಪಿತವಾದ ಯಾವುದೇ ಹೊಸ ಕಾನೂನುಗಳಾಗಲಿ ಸಂಸ್ಥೆ ಅಥವಾ ಆಡಳಿತ ವಿಧಾನಗಳಾಗಲಿ ಅಸ್ತಿತ್ವಕ್ಕೆ ಬರಲಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಸೂಚಿಸ್ತಾರೆ. ಹಾಗಾಗಿ ಅನೇಕ ವಿದ್ವಾಂಸರು ಮಹಮ್ಮದನನ್ನು ಬಿರುಗಾಳಿಯಂತೆ ಬಂದು ಎಲ್ಲವನ್ನ ನಾಶ ಮಾಡಿ ಹೋದ ಅಂತಕ್ಕಂಥ ಅಭಿಪ್ರಾಯವನ್ನು ಮಾತ್ರ ಘೋಷಿಸ್ತಾರೆ. ಇದು ಅವನ ವ್ಯಕ್ತಿತ್ವ ಮತ್ತು ಅವನ ಸಾಧನೆಗಳ ಕುರಿತಾಗಿ ಇದ್ದಂತಹ ವಿಶ್ಲೇಷಣೆ. ಕೇಳುಗರೆ, ಇಲ್ಲಿಗೆ ಇಂದಿನ ಗತವೈಭವ ಸಂಚಿಕೆಯನ್ನು ನಾವು ಮುಕ್ತಾಯಗೊಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮೊಹಮ್ಮದ್ ಘೋರ್ ಇವನನ್ನು ಕುರಿತು ನಾವು ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.
ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ ಗಿರ್ಮಿಟ್.